ಯತೀತಾಕಿತನೇ ಭಾಸತಾಮ್ನೋ ಹೃದಂಬರೆ ಅರ್ಥಿಕಲ್ಪಯಂ ಪ್ರತ್ಯುತ್ತೇಸರಿ ವ್ಯಾಸತೀರ್ಥ ಗುರುಭೂಯಾದ ಅಸ್ಮಿಷ್ಟಾತ್ ಸಿದ್ಧಯೇ ತಪೋವಿದ್ಯಾವಿರಕ್ತಿಯಾದಿ ಸದ್ಗುಣೋಗಾಕರಾನಂ ವಾದಿರಾಜ ಗುರುನ್ ಮುಂದೆ ಏಕೃಪ್ತಾಶ್ರಯಾನ್ ಪೂಜ್ಯ ರಾಘವೇಂದ್ರಾಯ ಸಚ್ಚಿಧರ್ಮೃತಾಯ ಚ ಭದತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತ್ರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುವೇ ನಮಚಿಂತೆಯಾಳವೇ ಆಪಾದಮಣಿ ಪರ್ಯಂತಂ ಗುರುನಾಮಾಪ್ತಿ ಸ್ಮರೆ ತಿನ ವಿಘ್ನಃ ಪ್ರಶ್ಯಂತಿ ಸಿದ್ಧಿ ಮನೋರಥಾಃ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆಯನ್ನು ಮಾಡ್ತಾ ಬಂದಿದ್ದೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ಭೂತ ಭೃತ್ ಅನ್ನುವುದನ್ನು ನಾವು ನೋಡಿದ್ದೀವಿ. ಭೂತ ಕೃತ್ ಭೂತ ಭೃತ್ ಎರಡು ಆಯಿತು. ಗುರು ನಾವು ಋಷಿ ದೇವತಾ ಛಂದಸ್ಸು ಸ್ಮರಣೆ ಮಾಡಿಬಿಟ್ಟು ಶುರು ಮಾಡೋಣ. ಅಸ್ಯ ಶ್ರೀ ವಿಷ್ಣೋ ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಛಂದ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಶ್ರೀಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧತ್ಯಜ ಪೇ ವಿನಿಯೋಗ. ವಿಷ್ಣು ಸಹಸ್ರನಾಮದಲ್ಲಿ ಮೊದಲನೇ ಶ್ಲೋಕದಲ್ಲಿ ಬರುವಂಥದ್ದಿದು ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ ಪ್ರಭು ಭೂತಭೂತ್ ಭೂತಭುತ್ ಭಾವೋ ಭೂತಾತ್ಮ ಭೂತಭಾವನಃ ಅಂಥೇಳಿ. ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರಯೇವ ಚ. ಈ ಮೊದಲನೇದಲ್ಲಿ ಬರುವಂಥದ್ದು ಭೂತಕುತ್ ಭೂತಭುತ್ ಭಾವೋ ಭಾವ. ಸೊ ಭಗವಂತನನ್ನು ಭಾವ ಅಂದರೆ ಭಗವಂತನ ಯಾವ ಗುಣಗಳ ಚಿಂತನೆ, ಯಾವ ರೂಪದ ಚಿಂತನೆ, ಹೇಗೆ ಭಗವಂತನನ್ನು ನಾವು ಈ ಹೆಸರಿನಿಂದ ಹೇಳುವಾಗ ಭಾವ ಅಂದರೆ ಏನು ಅರ್ಥವನ್ನು ನಾವು ಮಾಡಬಹುದು ಅಂಥೇಳಿ ಇಲ್ಲಿ ಅವ ಅನ್ನೋದು ಎರಡು ಶಬ್ದಗಳಿದೆ. ಭ ಶಾರ್ಟ್ ಸೌಂಡ್ ಭ ಪ್ಲಸ್ ಅವನು ಭಾವ ಆಗತ್ತೆ, ಭಾ ಪ್ಲಸ್ ಅವ ಭಾವ ಆಗತ್ತೆ. ಸೊ ಭ ತಗೊಂಡರು ಇಲ್ಲ ಭಾ ತಗೊಂಡರು ಅವ ಅಂತ ತಗೊಂಡ್ರು ಇಲ್ಲ ಭ ಪ್ಲಸ್ ಆ ಪ್ಲಸ್ ವಾ ಅಂತೇಳಿ ಇಲ್ಲ ಭಾ ಪ್ಲಸ್ ವಾ ಅಂತೇಳಿ ಹೀಗೆ ಅಷ್ಟು ಚಿಕ್ಕ ಶಬ್ದದಲ್ಲಿ ಕೂಡ ಅನೇಕ ರೀತಿಯಲ್ಲಿ ಅದನ್ನು ನಾವು ಅಂದರೆ ಮೂರ್ನಾಲ್ಕು ರೀತಿಯಲ್ಲಿ ವಿಭಾಜನೆ ಮಾಡುವುದು ಒಂದೊಂದಕ್ಕೆ ಅನೇಕ ಅರ್ಥಗಳು ಬರುತ್ತೆ. ಏನೇನು ಅರ್ಥಗಳು ಬರುತ್ತೆ ಏನು ಅನ್ನೋದನ್ನು ನಾವು ನೋಡೋಣ. ಇದಕ್ಕೆ ಪೂರ್ವಭಾವಿಯಾಗಿ ಈ ಇದಕ್ಕೆ ಅರ್ಥ ಮಾಡುವಾಗ ಮುಖ್ಯವಾಗಿ ಶ್ರೀ ವಿದ್ಯಾಮಾನ್ಯ ತೀರ್ಥರು ಅವರು ಮಾಡಿದ ಇದರಲ್ಲಿ ಈ ಅರ್ಥ ಚಿಂತನೆ ಮಾಡುವಾಗ ನರಹರಿ ತೀರ್ಥರು ಮಾಡಿದ ಒಂದು ವ್ಯಾಖ್ಯಾನ ಆಚಾರ್ಯರ ಗ್ರಂಥಗಳಲ್ಲಿ ಒಂದಾದಂತಹ ಸರ್ವಮೂಲಗಳಲ್ಲಿ ಒಂದಾದಂತಹ ಯಮಕ ಭಾರತ ಅಂತ ಯಾವುದಿದೋ ಆ ಯಮಕ ಭಾರತದಲ್ಲಿ ಅದು ಒಂದು ಒಂದು ಚಿಕ್ಕ 80 ಶ್ಲೋಕದ ಒಂದು ಗ್ರಂಥ ಆಚಾರ್ಯರು ಮಾಡಿರುವಂಥದ್ದು. ಬಹಳ ರೋಚಕವಾಗಿರುವಂಥದ್ದು, ಡಿಫ್ರೆಂಟ್ ವೇಸ್ ಆಫ್ ಸಂಸ್ಕೃತದ ಒಂದು ಭಾಷಾ ಸೌಂದರ್ಯವನ್ನು ತಿಳಿಸಿಕೊಡುವಂಥದ್ದಾಗಿದೆ. ಅದರಲ್ಲಿ 80 ಶ್ಲೋಕಗಳಿವೆ ಯಮಕ ಭಾರತದಲ್ಲಿ. ಆ 80 ಶ್ಲೋಕಗಳಲ್ಲಿ 77ನೇ ಶ್ಲೋಕ ಅದು ಉಷ್ಣಿಕ್ ಛಂದಸ್ಸಿನಲ್ಲಿ ಇರುವಂತಹದ್ದು. ಅದು ಏಕಾಕ್ಷರ ಶ್ಲೋಕ ಅಂಥೇಳಿ, ಅಂದರೆ ಒಂದೊಂದು ಪಾದಕ್ಕೆ 7 ಅಕ್ಷರಗಳು, 4 ಪಾದಗಳು 28 ಅಕ್ಷರಗಳು, ಪ್ರತಿ ಒಂದು ಅಕ್ಷರವು ಭಾ ದೀರ್ಘ ಭಕಾರ ಭಾ ಅಂಥೇಳಿ. ಸೊ ಆ ಶ್ಲೋಕ ಹೇಗಿದೆ ಅಂತ ಹೇಳಿದರೆ ಭಾ 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 ಅಂತ ಹೇಳಿ ಇರುವಂತಹದ್ದು ಶ್ಲೋಕ. ಅದಕ್ಕೆ ಶ್ರೀ ನರಹರಿ ತೀರ್ಥರವರೇ, ಅವರು ಆಚಾರ್ಯರ ಡೈರೆಕ್ಟ್ ಶಿಷ್ಯರು, ಸಮಕಾಲೀನರಾಗಿರುವಂಥವರು, ಅವರೇ ಅದಕ್ಕೆ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅವರು ಬರೆದಿರುವಂತಹದ್ದು ಅಂದರೆ ಆ ಭಾ ಅನ್ನುವ ಧಾತುವಿಗೆ ಎಷ್ಟೆಷ್ಟು ಅರ್ಥಗಳು ಬರುತ್ತೆ ಅಂಥೇಳಿ ಅವರು ಹೇಳಿದ್ದಾರೆ. ಅದನ್ನು ಒಂದು ಸಾರಿ ನೋಡಿಬಿಟ್ಟು ಈ ಭಾವವನ್ನು, ಯಾಕಂದರೆ ಈ ಭಾವ ಅರ್ಥ ಮಾಡುವಾಗ ಅದನ್ನು ಮುಖ್ಯವಾಗಿ ಆಧಾರವಾಗಿ ಇಟ್ಟುಕೊಂಡು ಶ್ರೀ ವಿದ್ಯಾಮಂದಿತರು ಮಾಡಿದ್ದಾರೆ. ಆದ್ದರಿಂದ ಅವರೇನು ಬರೆದಿದ್ದಾರೆ ನರಹರ್ತೀಯ ಅಂಥೇಳಿ ಅದಕ್ಕೆ ಯಮಕ ಭಾರತದ ಆ ಶ್ಲೋಕಕ್ಕೆ ಅವರು ಮಾಡಿರುವಂತಹ ವ್ಯಾಖ್ಯಾನ ಹೀಗಿದೆ. ಭಾ ಅನ್ನುವುದಕ್ಕೆ ಇಷ್ಟು ಅರ್ಥಗಳಿವೆ. ಅದು ಭಾ ದೀಪ್ತವು ಜ್ಞಾನ ಇವೆಲ್ಲವೂ ಬರುತ್ತೆ. ಅದರಿಂದ ಅವರು ಹೇಳುವಾಗ ಭಾ ಅನ್ನುವುದಕ್ಕೆ ಏನೇನು ಅರ್ಥಗಳು ಬರುತ್ತೆ ಅಂತ ಹೇಳ್ತಾ, ದೀಪ್ತವು ಜ್ಞಾನೇ ಭ ಆಧಾರೆ ಭ ಭ ಔದಾರ್ಯ ಏವಚ ಸಂಧಾನೇ ಚ ಉಪಾದಾನೇ ನಿಕಟತ್ವೇ ಚ ಕಥ್ಯತೆ ಭ ಸೇವ್ಯತ್ವೇ ಚ ವಿದ್ವದ್ಭಿಹಿ ಊರೀಕರಣ, ಸೊ ಅದು ಸಂಧಿ ಮಾಡಿದ್ರೆ ವಿದ್ವದ್ಭಿರ್ ಊರೀಕರಣ ಏವಚ ಸಂಪೂರ್ಣ ತತಿಭಾವೇ ಭಾ ನಾನಾ ಭಾವೇ ಚ ಕಥ್ಯತೆ ವೈಲಕ್ಷಣ್ಯೇ ತಥಾಧಿಕ್ಯೇ ಸ್ವಾತಂತ್ರ್ಯೇ ಭ ಉದೀರ್ಯತೆ ಭ ಆನಂದೇ ಭ ಸಂಪೂರ್ಣ ತತವಾದೇ ಚ ಕಥ್ಯತೆ ಪೂಜ್ಯಭಾವೇ ಚ ವಿಸ್ತಾರೆ ಭ ವಿನಾಶನ ಈರ್ಯತೆ ಸ್ವಾಮಿತ್ವೇ ನಿಶ್ಚಲೇ ಭಾವೇ ಉಗ್ರೇ ಉದ್ಗಾನಏವ ಚ ಸಮ್ಮೋಹನೇ ಅಥ ಸಂಚಾರೇ ಭ ವಿದಾರಣ ಈರ್ಯತೆ ಆಲೋಚನೆ ಭ ಔದಾರ್ಯ ಇತಿ ಸರ್ವ ವಿದ್ ಈರಿತಂ ಅಂಥೇಳಿ ಅವರು ಈ ಭಾ ಅನ್ನುವುದಕ್ಕೆ ಇಷ್ಟು ಒಂದು ಪಾಠಗಳು ಅರ್ಥಗಳನ್ನು ಅಂದರೆ 28ಕ್ಕೆ ಅಧಮಪಕ್ಷ 28 ಇನ್ನೂ ಜಾಸ್ತಿ ಕೊಟ್ಟಿದ್ದಾರೆ. ಅಷ್ಟು ಅರ್ಥಗಳು ಅಂದರೆ ಇದು ಸುಮ್ಮನೆ ರಿಪಿಟೇಷನ್ ಅಲ್ಲ, ಒಂದೊಂದಕ್ಕೆ ಒಂದೊಂದು ಅರ್ಥ ಬರುತ್ತೆ. ಇಷ್ಟು ಅರ್ಥಗಳಿದೆ ಬಕಾರಕ್ಕೆ ಅಂಥೇಳಿ ಅದನ್ನು ಅಷ್ಟೇ ಅಲ್ಲದಲ್ಲಿ ಮಾಡುವಾಗ ಕೂಡ ಭ ಅಂತ ಶಾರ್ಟ್ ತೊಗೊಂಡು ಭಾ ಭಾ ಅಂತ ಹೇಳಿದಾಗ ಭ ಅಂಥೇಳಿ ಭ ಪ್ಲಸ್ ಆ ತಗೊಂಡು ಅದನ್ನು ನೆಕ್ಸ್ಟ್ ಭಾ ಜೊತೆ ಸೇರಿಸೋದು ಭ ಆಭ ಭ ಆಭ ಅಂಥೇಳಿ. ಸೊ ಆ ಸಮಂತ ಅಂತೇಳಿ. ಸೊ ಆ ಭಕಾರಕ್ಕೆ ಮುಂದಿನ ಆಕಾರ ಸೇರಿಸಿದಾಗ ಮೊದಲನೇ ಮಾತ್ರ ಭಾ ಅನ್ನೋದು, ಅದಕ್ಕೆ ಮುಂದೆ ಆ ಬರೋದಿಲ್ಲ. ಅದಾದ ಮೇಲೆ ಬರುವ ಎಲ್ಲ ಭಾಗಗಳಿಗೂ ಕೂಡ ಆ ಅನ್ನುವ ಮುಂದಿನ ಭಕಾರದ ದೀರ್ಘವನ್ನು ಅದನ್ನು ಅಲ್ಲಿ ಇಟ್ಕೋಬಹುದು. ಆದ್ದರಿಂದ ಆ ವಿಧವಾಗಿಯೂ ನೋಡಬಹುದು. ಹೀಗೆ ಆ ಭಕಾರದಲ್ಲಿ ಅಷ್ಟಿದೆ ಅಂಥೇಳಿ. ಸೊ ಇಲ್ಲಿ ಭಾವ ಅಂತ ಹೇಳಿದಾಗ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಭವ ಸೃಷ್ಟಿ ಸ್ಥಿತಿ ಸಂಹಾರ ಅಂಥೇಳಿ. ಸೊ ಭಕಾರ ಆ ಭಾವ ಅನ್ನೋ ಶಬ್ದನೇ ಇದು ನೋಡ್ರಿ. ಅಂದರೆ ಭಾ ಅಂತ ಬೇರೆ ಭಾ ಅವ ಅಂತ ಬಿಡಿಸುವುದು ಮಾತ್ರವಲ್ಲದೆ ಕೇವಲ ಭವ ಅಂತ ಹೇಳಿ ತಗೊಂಡಾಗಲೂ ಕೂಡ ಭವ ಭೂಧಾತುವಿನಿಂದ ಬಂದದ್ದು ಭವ. ನಾವು ಸಂಸ್ಕೃತ ಬೇಸಿಕ್ ಕಲ್ತುಕೊಂಡವ್ರಿಗೆ ಭವತಿ ಭವತಃ ಭವಂತಿ ಭವಸಿ ಭವತಃ ಭವತ ಭವಾಮಿ ಭವಾವಹ ಭವಾಮಹ ಅಂಥೇಳಿ ಪ್ರಥಮ ಮಧ್ಯಮ ಉತ್ತಮ ಪುರುಷಗಳಲ್ಲಿ ಏಕ ದ್ವಿ ಬಹುವಚನಗಳು, ಸಿಂಗ್ಯುಲರ್ ಡ್ಯುಯಲ್ ಪ್ಲೂರಲ್ ಆ್ಯಂಡ್ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್, ಅವುಗಳನ್ನು ಹೇಳುವಾಗ ಹೇಳುವ ಶಬ್ದಗಳು ಅಂದರೆ ಆ ಫಾರ್ಮೇಷನ್ಸ್ ಹೇಳಿವಿ, ಅದು ಕೇಳಿದ್ದೀವಿ. ಅಂದರೆ ಭವ ಭೂಧಾತುವಿನಿಂದ ಬಂದದ್ದು. ಆದ್ದರಿಂದ ಭವ ಅನ್ನುವ ಶಬ್ದ ತಗೊಂಡ್ರೇ ಅದರಲ್ಲಿ ಮೂರು ವಿಧವಾದ ಅರ್ಥಗಳು ಬಂದುಬಿಡುತ್ತೆ. ಭೂ ಅಂದರೆ ಭವತಿ ಅಂಥೇಳಿ. ಆದ್ದರಿಂದ ನಿಮಗೆ ಭೂ ಭಾವ ಅಂಥೇಳಿ, ಭಾವ ಭಾವನ ಅದು ಸೃಷ್ಟಿ ಸ್ಥಿತಿ ಸಂಹಾರ ಮೂರನ್ನು ಆ ಭಾವನ ಶಬ್ದ, ಭಾವ ಶಬ್ದ ಆ್ಯಸ್ ಎ ಹೋಲ್ ಟೆಲ್ಸ್ ಆಲ್ ತ್ರೀ. ಅದು ಹೇಗೆ ಅಂತ ಹೇಳಿದರೆ ನೋಡ್ರಿ, ಯಾವುದಾದ್ರೂ ಒಂದು ಇಲ್ಲ ಅದು ಇರುವಿಕೆಗೆ ಬರುತ್ತೆ, ವಾಟ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್. ಸೃಷ್ಟಿ ಇಸ್ ನಥಿಂಗ್ ಬಟ್ ಕ್ರಿಯೇಷನ್ ಅಂದರೆ ಏನು, ದಟ್ ವಿಚ್ ಡಸನ್ಸ್ ಎಕ್ಸಿಸ್ಟ್ ಇಟ್ ಈಸ್ ಬ್ರಾಟ್ ಇನ್ ಟು ಎಕ್ಸಿಸ್ಟೆನ್ಸ್. ಆದ್ದರಿಂದ ಭವತಿ, ಸೊ ಒಬ್ಬರಿಂದ ಅದು ಬರ್ತಾ ಇದೆ ಆದ್ದರಿಂದ ಭವತಿ, ಇಲ್ಲ ಇದ್ದದ್ದು ಕಂಟಿನ್ಯೂಸ್ ಇಟ್ಸ್ ಎಕ್ಸಿಸ್ಟೆನ್ಸ್ ಆದ್ದರಿಂದ ಭವತಿ ಅಂತ ಹೇಳಿದರೆ ಇರುವುದು. ಸೊ ಭವತಿ ಭಾವಯತಿ ಸೃಷ್ಟಿ ಮಾಡುವುದು, ಭವತಿ ಭಾವಯತಿ ಇರುವಂತೆ ಮಾಡುವುದು ಅಂದರೆ ಸೃಷ್ಟಿಸಿತೆ ಆಯಿತು. ಮತ್ತು ಭವತಿ ಭವ ಅಂದರೆ ಆ ಭವ ಇರುವಿಕೆ ಇದೆ ನೋಡ್ರಿ, ಅದು ಇಲ್ಲಿಲ್ಲ ಇನ್ನೊಂದು ಕಡೆ, ಅಂದರೆ ಇಲ್ಲಿ ಅದನ್ನು ಇರುವಿಕೆಯನ್ನು ತೆಗೆದು ಬಿಡೋದು ಇನ್ನೊಂದು ಕಡೆ, ಇಲ್ಲಿಂದ ಮೋಕ್ಷಕ್ಕೆ ಹೋಗ್ತಾರೆ, ಇಲ್ಲಿ ಇರೋದಿಲ್ಲ ಸಂಸಾರ ಅಂತ ಮೋಕ್ಷಕ್ಕೆ ಹೋಗ್ತಾರೆ, ಇಲ್ಲ ಈವನ್ ಈ ದೇಹದಲ್ಲಿದ್ದಾಗ ದೇಹದಲ್ಲಿ ಇರೋದಿಲ್ಲ ಇನ್ನೊಂದು ಕಡೆ ದೇಹದಿಂದ ಹೊರಗೆ ಹೋಗ್ತಾರೆ. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದು, ಇಲ್ಲಿ ಮರಣ ಅಂದರೆ ಏನು, ಸಾವು, ಇಲ್ಲಿಂದ ಇಲ್ಲದೆ ಇನ್ನೊಂದು ಕಡೆ ಹೋಗುವುದು, ಆದ್ದರಿಂದ ಭವ. ಆದ್ದರಿಂದ ಅದು ಸಂಹಾರವನ್ನು ಹೇಳುತ್ತೆ. ಹೀಗೆ ಭವ ಅನ್ನುವುದು ಭಾವ ಇರುವ ಹುಟ್ಟುವಂತೆ ಇರುವಂತೆ ಸಾಯುವಂತೆ ಎಲ್ಲವೂ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಅವನಿಗೆ ಭಾವ ಅಂತ ಹೇಳಿ ಭಗವಂತನ ಸ್ಮರಣೆಯನ್ನು ಮಾಡಬೇಕಂಥೇಳಿ. ಆಯಿತು ರೀ, ಭಾವ ಭಗವಂತನ ನಾವು ಇಷ್ಟು ಕಡೆ ಎಲ್ಲ ಕೇಳಿ, ಅವನು ಸೃಷ್ಟಿಸುತ್ತಿ ಲಯಕರ್ತ ಸಂಹಾರಕರ್ತ ಸಂಹಾರಕರ್ತ, ದೇವರ ಗುಣಗಾನ ಮಾಡಬೇಕಂದರೆ ದೇವರು ಎಲ್ಲರನ್ನು ಕೊಲ್ಲುವವನು, ಸಂಹಾರ ಮಾಡ್ತಾನೆ ಸಂಹಾರ ಮಾಡ್ತಾನೆ, ಇದು ಹೇಗೆ ರೀ ದೇವರ ಗುಣಗಾನ ಹೇಗಾಗತ್ತೆ, ಎಲ್ಲರನ್ನು ಕೊಲ್ಲುವವನು 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 ಅಂತ ಹೇಳಿದ್ರೆ, ಸರಿ ಕೆಟ್ಟವರನ್ನು ಕೊಲ್ಲುತ್ತಾನೆ, ಸರಿ ಎಲ್ಲರನ್ನೂ ಕೊಲ್ಲುತ್ತಾನೆ, ಎಲ್ಲರೂ ಸಾಯ್ತಾರೆ. ಸೊ ಎಲ್ಲರ ಸಾವಿಗೆ ಕಾರಣ ಇರುವುದು ಅದು ಹೇಗೆ ಗುಣಚಿಂತನೆಯಾಗತ್ತೆ, ಅದು ಹೇಗೆ ಭಗವಂತನನ್ನು ಹೊಗಳಿದಂತೆ ಆಗತ್ತೆ ಅಂತ ನಮಗೆ ಒಂದು ಸಂಶಯ ಬರಲಿಕ್ಕೆ ಅವಕಾಶ ಇದೆ. ಆದರೆ ಅದಕ್ಕೆ ಸಮಾಧಾನ ಬೇಕಂತ ಹೇಳಿದರೆ ನೋಡ್ರಿ, ಜೀರ್ಣಾಣಿ ವಸ್ತ್ರಾಣಿ ಯಥಾವಿಹಾಯ ನವಾನಿ ಗೃಹ್ಣಾತಿ ನರೋಪ್ರಾಣಿ ಅಂತ ಹೇಳಿದಂತೆ ಭಗವದ್ಗೀತೆಯಲ್ಲಿ. ಈ ವಸ್ತ್ರ ಅದು ಡಿಟೇಲ್ ಪ್ರಕೃತಿಯಲ್ಲಿ ಎಲ್ಲ ಅದರ ಲಕ್ಷಣಗಳು, ಒಂದು ಬಟ್ಟೆ ನಾವು ಹಾಕ್ಕೊಂಡ್ರು ಬಟ್ಟೆ ಹರಿದು ಹೋಗುತ್ತೆ, ಇನ್ನೊಂದು ಬಟ್ಟೆ ಹಾಕ್ಕೊಳ್ತೀವಿ, ಇಲ್ಲ ಬಟ್ಟೆ ಮಲಿನವಾಗತ್ತೆ, ಇಲ್ಲ ಹಳೆದಾಗತ್ತೆ, ಇನ್ನೊಂದು ಬಟ್ಟೆ ಹಾಕ್ಕೊಳ್ತೀವಿ. ಸೊ ಒಂದು ಬಟ್ಟೆ ತೆಗೆದು ಇನ್ನೊಂದು ಬಟ್ಟೆ ಹಾಕ್ಕೊಳ್ತೀವಿ. ಹಾಗೆ ಜೀವನಿಗೆ ನಾಶವಾಗದೆ ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ, ಜೀವ ಸಂಹಾರ ಮಾಡ್ತಾ ಇಲ್ಲ, ದೇಹವನ್ನು ತೆಗೆದು ಬಿಡ್ತಾ ಇದೆ. ಅದು ಸಂಹಾರ ಅಂದರೆ ದೇಹವನ್ನು ತೆಗೆಯುವುದು. ಯಾಕಂದರೆ ಹಳೆ ದೇಹ ಆಯಿತು, ಇನ್ನು ಆ ದೇಹವನ್ನು ಇಟ್ಟುಕೊಂಡು ಸಾಧನೆ ಮಾಡಲಾರ ಅವನು, ಅವನಿಗೆ ಇನ್ನೊಂದು ಒಳ್ಳೆ ದೇಹವನ್ನು ಕೊಟ್ಟು ಸಾಧನೆ ಮಾಡಿಸಬೇಕು. ಆದ್ದರಿಂದ ಒಂದು ಹಳೆ ದೇಹವನ್ನು ತೆಗೆದು ಹೊಸ ದೇಹವನ್ನು ಕೊಡ್ತಾನೆ. ಆದ್ದರಿಂದ ಆ ಸಂಹಾರ ಕಾರ್ಯ ಭಗವಂತ ಮಾಡುವುದು ಕೂಡ ಸಹಾಯ ಮಾಡುವುದಕ್ಕಾಗಿಯೇ ಮಾಡ್ತಾನೆ. ಅದು ನಮಗೆ ತಿಳ್ಕೊಳ್ಳುವುದು ಕಷ್ಟ ಅಷ್ಟೇ ಹೊರತು, ಯಾಕಂದರೆ ಅಯ್ಯೋ ಇದು ಇದೇ ಹೊರಟೋಗುತ್ತಲ್ಲ, ಯಾಕೆಂದರೆ ದೇಹದ ಮೇಲೆ ಅಭಿಮಾನ ಬೆಳೆಸ್ಕೊಂಡು ಬಿಟ್ಟಿದ್ದೀವಿ, ಈ ದೇಹ ಹೋಗುತ್ತೆ ಅನ್ನೋದ ಒಂದು ಬಾಧೆ ಇರುತ್ತೆ ಹೊರತು. ಆದರೆ ಭಗವಂತ ಇನ್ನೂ ಹೆಚ್ಚು ಸಾಧನೆ ಮಾಡಿಸಲಿಕ್ಕೆ ಬೇರೆ ದೇಹಗಳನ್ನು ಕೊಡ್ತಾ ಹೋಗ್ತಾನೆ. ಆದ್ದರಿಂದ ಅದು ಕೂಡ ಭಗವಂತ ಮಾಡುವಂಥ ಒಂದು ಉಪಕಾರವೇ ಆಗಿದೆ ಅಂತ ನಾವು ತಿಳ್ಕೋಬೇಕು. ಈ ವಿಧವಾಗಿ ಅವನು ಸೃಷ್ಟಿಸಿ ಲಯಗಳನ್ನು ಮಾಡ್ತಾನೆ ಅನ್ನುವುದು ಒಂದು ಭಾವ ಭೂಧಾತುವಿನಿಂದ ಬಂದಿರುವಂಥದ್ದಾಗಿದೆ. ಅದಾದ ಮೇಲೆ ಭಗವಂತ ಇನ್ನೊಂದು ಏನಂತ ಹೇಳಿದರೆ, ಅವನು ಭಾವ ಅಂತ ಹೇಳಿದಾಗ ಅವನು ಎಲ್ಲರನ್ನು ಸೃಷ್ಟಿಸಿ ಲಯಗಳನ್ನು ಮಾಡ್ತಾನೆ ಅಂತ ಹೇಳಿದರೆ, ಹೀಗೆ ಭಗವಂತ ಅನೇಕರು ಉಪದೇಶ ಮಾಡುವುದು, ಉದ್ಧವನಿಗೆ ಉಪದೇಶ ಮಾಡುವಾಗಲಿ, ಇಲ್ಲ ಭಗವಂತ ಬೇರೆ ಬೇರೆ ಸೃಷ್ಟಿಕರ್ತ ಲಯಕರ್ತ ಸಂಹಾರಕರ್ತ ಅಂತ ಅವನನ್ನು ಬೇರೆಯವರು ಸ್ತೋತ್ರ ಮಾಡುವುದು, ಪ್ರಹ್ಲಾದ ಮುಂತಾದವರು ಸ್ತೋತ್ರ ಮಾಡುವುದಾಗಲಿ, ಇವೆಲ್ಲವೂ ಕೂಡ ನಾವು ಕೇಳುವಂಥದ್ದು ಪುರಾಣ ವಾಕ್ಯಗಳಲ್ಲಿ, ಭಾಗವತ ಕುರ್ಮ ಪುರಾಣ ಈ ವಿಧವಾಗಿ ಅಲ್ಲಿ ಎಲ್ಲ ಕಡೆ ಬರುವಂತಹ ವಿಷಯವಾಗಿದೆ. ಸೊ ನಾನು ಅದರ ವಿಸ್ತಾರ ಅಷ್ಟು ಮಾಡೋದಿಲ್ಲ. ಸೊ ಯಾಕಂದರೆ ನಿಮಿತ್ತ ಮಾತ್ರ ಮೀಶಶಿಯ ವಿಶ್ವಸರ್ಗ ನಿರೋಧಯೋಹೋ ಇತ್ಯಾದಿ ಬ್ರಹ್ಮಸೂತ್ರ ಭಾಷೆಗಳಲ್ಲಿ ಇತ್ಯಾದಿಗಳಲ್ಲಿ ಭಗವಂತ ಹೇಳುವಂತಹದ್ದು ನಮಗೆ ಸೃಷ್ಟಿಸ್ಥಿತಿ ಲಯಕರ್ತ ಅಂತ ಹೇಳಿದಾಗ, ಸೃಷ್ಟಿ ಮಾಡುವುದು ಚತುರ್ಮುಖ ಬ್ರಹ್ಮದೇವರು ಮಾಡ್ತಾರೆ, ಸ್ಥಿತಿ ನಾರಾಯಣ ಮಾಡ್ತಾನೆ, ಲಯ ರುದ್ರ ಮಾಡ್ತಾರೆ ಅನ್ನೋ ಪ್ರಸಿದ್ಧವಾದ ವಿಷಯ ಇದೆ, ನಾವು ಅದೆಲ್ಲ ನೋಡಿದ್ದೀವಿ. ಭಗವಂತ ಬ್ರಹ್ಮಣೆ ರೂಪೋಸೋ ಶಿವರೂಪಿ ಶಿವೇಸಿತ ಅಂತ ಹೇಳಿದಂತೆ, ಬ್ರಹ್ಮನ ಒಳಗೆ ಬ್ರಹ್ಮ ಹೆಸರಿನಿಂದ ಇದ್ದು ಶಿವನ ಒಳಗೆ ಶಿವ ಹೆಸರಿನಿಂದ ಇದ್ದು ಅವನೇ ಸೃಷ್ಟಿಸ್ಥಿತಿ ಲಯಗಳು ಮಾಡ್ತಾನೆ ಅನ್ನೋದು ನಾವು ಜಸ್ಟ್ ನೆನಪಿಗೆ ತಂದುಕೊಳ್ಳುವಂಥ ಮಾತಾಗಿದೆ. ಅದಾದ ಮೇಲೆ ಭಗವಂತ ಇವು ಮೂರನ್ನು ಮಾಡ್ತಾನೆ ಸರಿ, ಅಷ್ಟೇ ಅಲ್ಲದೆ ಭಾವ ಅಂತ ಹೇಳಿದರೆ ಅವನು ಭವತಿ ಸರಿ, ಮಿಕ್ಕವರೆಲ್ಲ ಮಾಡುವುದು, ಅವನು ಭೂ ಅಂದರೆ ಇರುವುದು, ಅವನು ಯಾವಾಗಲೂ ಇರ್ತಾನೆ. ಭವತ್ಯೇವ ಅವನು ಭಾವ ಅಂದರೆ ಇರುವುದು, ಯಾವತ್ತೂ ನಿತ್ಯವಾಗಿ ಅವನು ಇರ್ತಾನ. ಆದ್ದರಿಂದ ಅವನು ಭಾವ ಆಗಿದ್ದಾನೆ ಅಂದರೆ ಮಿಕ್ಕವನ್ನು ಸೃಷ್ಟಿ ಮಾಡುವುದು ಅದೆಲ್ಲ ಮಾಡ್ತಾನೆ, ತಾನು ನಿತ್ಯವಾಗಿ ಇರುವುದಂದರೆ ಏನು, ನಾವು ನಿತ್ಯ ಅವನು ನಿತ್ಯ, ಆದರೆ ನಮಗೆ ದೇಹಧಾರಣೆ ಅನ್ನುವುದಿದೆ, ಅವನಿಗೆ ದೇಹಧಾರಣೆ ಅನ್ನುವುದಿಲ್ಲ. ಅವನು ಅವತಾರಗಳು ಮಾಡಿದಾಗ ಸಹಿತ ಒಂದು ಇನ್ನೊಂದು ಪ್ರಾಕೃತ ದೇಹ ಧಾರಣೆ ಅನ್ನುವುದಿಲ್ಲ. ಅವನು ತನ್ನದೇ ಆದ ಆ ಅಪರಾಕೃತ ಆ ಸ್ವರೂಪ ದೇಹ ಯಾವುದಿದೋ ಅದನ್ನು ಕಾಣಿಸುವಂತೆ, ಆದರೆ ಭಗವಂತ ಕಾಣಿಸುವವನಲ್ಲ ಅವನು, ಪ್ರತ್ಯಕ್ಷಕ ಅತೀತ ಅದೆಲ್ಲ ಕೇಳ್ತೀವಿ ನಾವು, ಆದರೂ ಅವತಾರಗಳಲ್ಲಿ ಕಾಣಿಸಿಕೊಡ್ತಾ ಇದ್ದಾನೆ. ಅದು ಹೇಗೆ ಅಂತ ಹೇಳಿದರೆ, ಅದು ಭಗವಂತ ಆಜ್ಞೆ ಮಾಡಿದ್ದಾನೆ ದುರ್ಗಾದೇವಿಗೆ, ತನ್ನ ರೂಪವನ್ನು ಮುಚ್ಚಿಡು, ತನ್ನ ರೂಪವನ್ನು ತೆರೆದಿಡು ಇದು ಹೇಳ್ತಾನೆ. ಆದ್ದರಿಂದ ತಾನು ಎಲ್ಲರಿಗೂ ಕಾಣಿಸಬೇಕಂತ ನಿಶ್ಚಯ ಮಾಡಿಕೊಂಡಿದ್ದಾನೆ, ಆದ್ದರಿಂದ ಕಾಣಿಸಿಕೊಡ್ತಾನೆ ಅಷ್ಟೆ. ಆದ್ದರಿಂದ ಅವನಿಗೆ ದೇಹ ಧಾರಣೆ ಅನ್ನುವುದಿಲ್ಲ, ಯಾವಾಗಲೂ ನಿತ್ಯವಾಗಿ ಏಕರೀತಿಯಲ್ಲಿ ಇರ್ತಾನೆ. ನಮ್ಮಂತೆ ಟ್ರಾನ್ಸ್ಫಾರ್ಮೇಷನ್ಸ್ ಇಲ್ಲ ಅವನಿಗೆ, ಏಕರೀತಿಯಲ್ಲಿ ಯಾವಾಗಲೂ ಇರ್ತಾನೆ. ಆದ್ದರಿಂದ ಅವನು ಭಾವ, ಯಾವಾಗಲೂ ಏಕರೀತಿಯಲ್ಲಿ ಇರುವವನು ಅಂತ ಹೇಳಿ. ಅದೇ ವಿಧವಾಗಿ ಭಗವಂತನ ಮಾಡುವಾಗ ಅವನು ಭಾವ ಅಂತ ಹೇಳಿದ, ಭಾ ಅಂದರೆ ಪ್ರಕಾಶ, ನಿಮ್ಮೆಲ್ಲ ಕೇಳಿ ಭಾಳ ಕಡೆ ಪ್ರಕಾಶ ಅಂತ, ಭಾ ಅಂದರೆ ಪ್ರಕಾಶ ಅಂಥೇಳಿ. ಸೊ ಅವನು ಪ್ರಕಾಶ ಅಂತ ಹೇಳಿದರೆ ಎಲ್ಲವನ್ನು ಪ್ರಕಾಶ ಅಂದರೆ ಭಾವ ಲೋಕವುಗಳನ್ನು ಪ್ರಕಾಶದಿಂದ ಬೆಳಕುವ ಮೂಲಕವಾಗಿ ವರ್ತಿಸುತ್ತಾನೆ. ಭಾ ವಹ, ವಹ ವರ್ತಯತಿ ಭಾ ಪ್ರಕಾಶೇನ. ಸೊ ಭಾ ಪ್ರಕಾಶದಿಂದ ಅಂದರೆ ಈಗ ನೋಡಿ, ನಮ್ಮ ಕಣ್ಣಿಗೆ ಎಲ್ಲ ಕಾಣಿಸ್ತಾ ಇದ್ರೆ ನಾವು ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗತ್ತೆ. ಗಾಢಾಂಧಕಾರ ಪ್ರಪಂಚದಲ್ಲಿ ಎಲ್ಲ ಕಡೆ ಗಾಢಾಂಧಕಾರ ಇದ್ದರೆ ಯಾರು ಯಾವ ಆ್ಯಕ್ಟಿವಿಟಿ ಮಾಡೋಕ್ಕಾಗೋದಿಲ್ಲ, ಚಟುವಟಿಕೆಗಳು ಏನು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಆ ಬೆಳಕನ್ನು ಕೊಡುವುದರ ಮೂಲಕವಾಗಿ ಭಗವಂತ ಎಲ್ಲರೂ ವರ್ತಿಸುವಂತೆ ಮಾಡ್ತಾನೆ. ಅದು ಹೇಗೆ ಮಾಡ್ತಾನೆ ಅಂತ ಹೇಳಿದರೆ ಎರಡು ವಿಧವಾಗಿ, ಒಂದು ಹೊರಗಿನ ಬೆಳಕು, ಸೂರ್ಯ ಚಂದ್ರ ಬೆಂಕಿ ಇವುಗಳ ಮೂಲಕವಾಗಿ ಹೊರಗಿನ ಬೆಳಕನ್ನು ಕೊಡ್ತಾ ನಾವು ಎಲ್ಲ ಆ್ಯಕ್ಟಿವಿಟೀಸ್ ಮಾಡುವಂತೆ ಭಗವಂತ ಮಾಡ್ತಾನೆ. ಭಾ ಅಂದರೆ ಆ ವಿಧವಾಗಿ ಭಯ, ಆ ಪ್ರಕಾಶದಿಂದ ಎಲ್ಲರೂ ವರ್ತಿಸುವಂತೆ ಮಾಡ್ತಾನೆ, ಅದು ಒಂದು. ಇನ್ನೊಂದು ಒಳಗಿನ ಬೆಳಕು, ಒಳಗಿನ ಬೆಳಕು ಒಳಗಿನ ಅಂದರೆ ಪ್ರೇರಣೆ, ಸ್ಫುರಣೆ, ನಾವೇನು ಹೇಳ್ತೀವಿ ಇನ್ಸ್ಟಿಗೇಷನ್. ಸೊ ಸಮಥಿಂಗ್ ದಟ್ ಒಳಗೆ ನಮಗೆ ಸ್ಫುರಣೆ ಆಗತ್ತೆ, ಸೊ ಇಟ್ ಇನ್ಸ್ಟಿಗೆ ಸೊ ನಮಗೆ ಒಳಗೆ ಪ್ರೇರಣೆಯನ್ನು ಬೆಳಕನ್ನು ಕೊಡ್ತಾ ಜ್ಞಾನವನ್ನು ಕೊಡ್ತಾ ಒಳಗಿಂದ ಬೆಳಗಿಸುತ್ತಾ ನಮ್ಮನ್ನು ವರ್ತಿಸುವಂತೆ ಮಾಡ್ತಾನೆ. ಸೊ ಹೊರಗಿನ ಬೆಳಕಿನಿಂದ ಒಳಗಿನ ಬೆಳಕಿನಿಂದ ಎರಡರಿಂದಲೂ ಕೂಡ ಭಗವಂತ ನಾವು ವರ್ತಿಸುವಂತೆ ವಿ ಕಂಡಕ್ಟ್ ಟು ಅವರ್ ಆ್ಯಕ್ಟಿವಿಟೀಸ್ ಹಾಗೆ ಮಾಡ್ತಾನೆ. ಆದ್ದರಿಂದ ಅವನಿಗೆ ಭಾವ ಬಾ ಅದರಿಂದ ಒಳಗಿದನು. ಇಲ್ಲ ಬೇರೆಯವರನ್ನು ಮಾಡಿಸೋದಾಗಲಿ ಅವನೇ ಭಾವ ಅಂದರೆ ಏನು, ಅವನು ಭಾ ಪ್ರಕಾಶರೂಪನಾಗಿದ್ದಾನೆ, ವಾ ಬಲರೂಪನ, ಭಾ ಪ್ರಕಾಶ, ವಾ ವಲಂ ಬಲಂ ಅಂತೇಳಿ ನಾವು ಬೇಕಾದಷ್ಟು ಮುಂಚೆ ಕಂಡು ನೋಡಿದ್ದೀವಿ. ವಾ ಅಂದರೆ ವಬಯೋರ ಭೇದ ಅಂತೇಳಿ, ವಲಂ ಅಂದರೂ ಬಲಂ ಅಂದರೂ ಒಂದೇ. ಸೊ ಆ ವಾ ಅನ್ನೋದು ಬಲವಾಚಕ ಅಕ್ಷರದ ಏಕಾಕ್ಷರದಲ್ಲಿ ವಾ ಹಾಗೆ ಬಲ ಅಂತ ಸ್ಟ್ರೆಂಗ್ತ್. ಸೊ ಅದರಿಂದ ಭಾ ವ ಯಾರಾದರೆ ಪ್ರಕಾಶದಿಂದ ಕೂಡಿದವನ, ಪ್ರಕಾಶ ಸ್ವರೂಪನೂ ಆಗಿದ್ದಾನೆ, ಬಲಸ್ವರೂಪನೂ ಆಗಿದ್ದಾನೆ, ಆದ್ದರಿಂದ ಅವನು ಭಾವಃ ಅಂತೇಳಿ ಅವನಿಗೆ ಹೆಸರು. ಅದೇ ವಿಧವಾಗಿ ಭಗವಂತ ಭಾ ಅಂಥೇಳಿದರೆ ಪ್ರಕಾಶ, ಸ್ವಯಂ ಪ್ರಕಾಶ ಅಂದರೆ ಇಲ್ಲಿ ದೇಹವನ್ನು ಇಟ್ಕೊಂಡು ನಾವಿಲ್ಲಿರ್ತೀವಿ, ನಮಗೆ ದೇಹದಿಂದ ನಮ್ಮ ಸ್ವರೂಪ ನಮಗೆ ಗೊತ್ತಾಗ್ತಾ ಇಲ್ಲ. ಮೋಕ್ಷದಲ್ಲಿರುವವ್ರಿಗೆ ಅವರವರ ಸ್ವರೂಪ ಗೊತ್ತಾಗ್ತಾ ಇದೆ. ಸೊ ಮುಕ್ತರು ಅವರು ಒಂದು ವಿಧವಾದಂಥ ಪ್ರಕಾಶ ಸ್ವರೂಪರು, ಆದ್ದರಿಂದ ಭಾಹ ಅಂತ ಹೇಳಿದಾಗ ಮುಕ್ತರು ಅಂಥೇಳಿ. ಸೊ ಆದ್ದರಿಂದ ಆ ಮುಕ್ತರನ್ನು ಅವರನ್ನು ಯಾವಾಗಲೂ ಕೂಡ ಭಗವಂತ ಏನು ಮಾಡ್ತಾ ಇರ್ತಾನೆ, ಅವರಿಗೆ ರಕ್ಷಕನಾಗಿರ್ತಾನೆ, ಅವರನ್ನು ಜ್ಞಾನಸ್ವರೂಪರಾಗಿ ಇರುವಂತಹ ಅವರನ್ನು ಮುಕ್ತರನ್ನು ರಕ್ಷಣೆ ಮಾಡ್ತಾನೆ. ಸೊ ಆದ್ದರಿಂದ ಭಾ ಜ್ಞಾನಸ್ವರೂಪ ಇರುವಂತಹ ಮುಕ್ತರನ್ನು ಅವತಿ ಅವ ರಕ್ಷಣೆ ಅಂತೇಳಿ ಅವ ರಕ್ಷಣೆ. ಆದ್ದರಿಂದ ಜ್ಞಾನಸ್ವರೂಪರಾದಂತಹ ಮುಕ್ತ ಜೀವರನ್ನು ರಕ್ಷಣೆ ಮಾಡ್ತಾನಾದ್ದರಿಂದ ಅವನು ಭಾವ ಅಂಥೇಳಿ. ಇಲ್ಲ ಭಾವ ಅಂತ ಹೇಳಿದರೆ ಇಲ್ಲಿ ನಮಗೆ ಯಾರು ಆದರೆ ಜ್ಞಾನ ಮಾರ್ಗದಲ್ಲಿ ಹೋಗಬೇಕಂತ ಪ್ರಯತ್ನ ಮಾಡ್ತಾರೋ ಅಂದರೆ ಭಾ ಅಮುಕ್ತರಲ್ಲಿ ಕೂಡ ಸಂಸಾರಾವಸ್ಥೆಯಲ್ಲಿ ಇರುವವರಲ್ಲಿಯೂ ಕೂಡ ಪರೋಕ್ಷ ಜ್ಞಾನ ಅನ್ನುವ ಒಂದು ಪ್ರಕಾಶ, ಅದು ಒಂದು ಪ್ರಕಾಶವೇ. ಆ ಪರೋಕ್ಷ ಜ್ಞಾನ ಮಾರ್ಗದಲ್ಲಿ ಹೋಗುವವರಿಗೆ ಅವರಿಗೆ ರಕ್ಷಕನಾಗಿದ್ದಾನೆ ಭಾ ಅವ. ಸೊ ಈ ಸಂಸಾರಾವಸ್ಥೆಯಲ್ಲಿ ಇರುವಂತಹ ಜ್ಞಾನ ಮಾರ್ಗದಲ್ಲಿ ಹೋಗ ಬಯಸಿದವರನ್ನು ರಕ್ಷಣೆ ಮಾಡ್ತಾನಾದ್ದರಿಂದ ಭಾವ. ಇಲ್ಲ ಭಾ ವ ಅಂತ ತಗೊಂಡ್ರೆ ಭಾ ಮುಕ್ತ ಸ್ವರೂಪರಿಗೆ ವಾ ಬಲ ಕೊಡುವವನಾಗಿದ್ದಾನೆ, ಇಲ್ಲ ಸಂಸಾರ ಅವಸ್ಥೆಯಲ್ಲಿರುವವರಿಗೆ ಭಾ ವಾ ಬಲಂ ಅಂದರೆ ಅವರಿಗೆ ಬಲವನ್ನು ಕೊಡುವ ಅವನೇ ಬಲರೂಪಿಯಾಗಿರುವುದು ಒಂದು. ಇವರೆಲ್ಲರಿಗೂ ಬಲವನ್ನು ಕೊಡುವುದು, ಮುಕ್ತರಿಗೆ ಬಲವನ್ನು ಕೊಡ್ತಾನೆ, ಅಮುಕ್ತರಿಗೂ ಬಲವನ್ನು ಕೊಡ್ತಾನೆ, ಆದ್ದರಿಂದಲೂ ಅವನು ಭಾವ ಅಂಥೇಳಿ. ಇನ್ನೊಂದು, ನಾವು ಸೃಷ್ಟಿಸ್ಥಿತಿ ಲಯಗಳನ್ನು ನೋಡಿದ್ದೀವಿ, ಅದು ಸೃಷ್ಟಿಸ್ಥಿತಿ ಲಯಗಳು ಜೀವರಿಗೆ ಮಾಡುವಂಥದ್ದು. ಇನ್ನೊಂದು ಜಗತ್ತು ಬ್ರಹ್ಮಾಂಡ ಇದೆ, ಈ ಬ್ರಹ್ಮಾಂಡವನ್ನು ಉತ್ಪಾದನೆ ಜಗದುತ್ಪಾದಕ ಅನ್ನೋದು ಭಾವಯತಿ. ಸೊ ಜಗತ್ತನ್ನೇ ಉತ್ಪಾದನೆ ಮಾಡುವಂತೆ ಜಗತ್ತು ಸೃಷ್ಟಿ ಮಾಡು ಅಂದರೆ ಜಗತ್ತಿನ ಸೃಷ್ಟಿ ಬ್ರಹ್ಮಾಂಡದ ಸೃಷ್ಟಿಯನ್ನು ಮಾಡ್ತಾನಾದ್ದರಿಂದ ಅವನು ಜಗತ್ತಿನ ರಕ್ಷಕನಾಗಿದ್ದಾನೆ ಭಾತ್ಮ. ಸೊ ಈ ವಿಧವಾಗಿ ಜಗತ್ತಿನ ರಕ್ಷಣೆಯನ್ನು ಮಾಡ್ತಾನೆ, ಭಾವಯತಿ ಜಗದುತ್ಪಾದಯತಿ ಅಂಥೇಳಿ. ಆದ್ದರಿಂದಲೂ ಭಗವಂತನಿಗೆ ಭಾವ ಅಂಥೇಳಿ ಭಗವಂತನ ಹೆಸರಾಗಿದೆ. ಅದಾದ ಮೇಲೆ ಇನ್ನೊಂದು, ಅವ ಅನ್ನುವ ಶಬ್ದಕ್ಕೆ ಅವ ದಾನೆ ಅಂಥೇಳಿ. ಸೊ ಅವದಾನೆ ಅಂಥೇಳಿ, ಭಾ ಶಾಂತಿ ಅವತಿ ದದಾತಿ ಅಂಥೇಳಿ. ಆದ್ದರಿಂದ ಭಾ ಕಾಂತಿ, ಭಾ ಅನ್ನೋದು ಕಾಂತಿ ಶಾಂತಿ ಇತ್ಯಾದಿ ಅನೇಕ ಅರ್ಥಗಳು ಬರುತ್ತೆ. ಭಾ ಅವ ದಾನೆ ಅಂಥೇಳಿದರೆ ಸೂರ್ಯಚಂದ್ರರು ಬೆಳಕನ್ನು ನಮಗೆ ಕೊಡ್ತಾರೆ, ಸರಿ, ಆ ಸೂರ್ಯಚಂದ್ರರಿಗೂ ಬೆಳಕನ್ನು ಕೊಡುವವನು ಅಂದರೆ ಸೂರ್ಯಚಂದ್ರರು ಪ್ರಕಾಶಿಸುವಂತೆ ಮಾಡ್ತಾನಾದ್ದರಿಂದ ಸೂರ್ಯಚಂದ್ರರಿಗೆ ಯಾರು ಭಾ ಪ್ರಕಾಶವನ್ನು ಅವದಾನೆ ಅವತಿ ದಾನ ಮಾಡ್ತಾನೆ ಕೊಡ್ತಾನೆ ಅಂದರೆ ಅವರಿಗೆ ಪ್ರಕಾಶವನ್ನು ಕೊಡುವವನಾದ್ದರಿಂದ ಅವನು ಭಾವ ಅಂದರೆ ಸೂರ್ಯಚಂದ್ರರಿಗೂ ಪ್ರಕಾಶವನ್ನು ಕೊಡುವವನಾದ್ದರಿಂದ ಅವನಿಗೆ ಭಾವ ಅಂತ ಹೆಸರು. ಇಲ್ಲ ಭಗವಂತ ನಮಗೂ ಸೂರ್ಯಚಂದ್ರರ ಮೂಲಕವಾಗಿ ನಮಗೆ ಬೆಳಕನ್ನು ಕೊಡ್ತಾನೆ ಅಂದರೆ ಸಮಸ್ತ ಜೀವರಾಶಿಗಳಿಗೂ ಸೂರ್ಯಚಂದ್ರರ ಮೂಲಕವಾಗಿ ಬೆಳಕನ್ನು ಕೊಡ್ತಾನಾದ್ದರಿಂದ ಭಾ ಮೂಲಕವಾಗಿ ನಮಗೆ ಅವದಾನೆ ಬೆಳಕನ್ನು ಕೊಡ್ತಾನಾದ್ದರಿಂದ ಅವನು ಭಾವ. ಸೊ ಈ ಸಮಸ್ತ ಜೀವರಾಶಿಗಳಿಗೂ ಬೆಳಕನ್ನು ಕೊಡುವವನು ಅಂತೇಳಿ, ಕಾಂತಿಪ್ರದಾಯಕ ಅಂತೇಳಿ, ಕಾಂತಿದಾಯಕ ಎಲ್ಲರಿಗೂ, ಸೂರ್ಯಚಂದ್ರರಿಗೂ ಕಾಂತಿಪ್ರದಾಯಕ ಪ್ರಕಾಶಪ್ರದಾಯಕ, ನಮಗೂ ಕಾಂತಿಪ್ರದಾಯಕ ಪ್ರಕಾಶಪ್ರದಾಯಕ ಅಂಥೇಳಿ. ಅಷ್ಟೇ ಅಲ್ಲದೆ ಅವನು ಭಾವ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನಂತ ಹೇಳಿದರೆ ಅವನು ಭಾ ಆಧಾರ ಭವತಿ ಇತಿ ಭಾ ಅಂತೇಳಿ, ಭಾ ಆಧಾರ ಭಾವೆ ಅಂತೇಳಿ. ಅದು ನಾನು ಮುಂಚೆ ಹೇಳಿದೆ ನರಹರಿತೀರ್ಥರು ಮಾಡಿದ ವ್ಯಾಖ್ಯಾನದಲ್ಲಿ ಇವೆಲ್ಲ ಅರ್ಥಗಳನ್ನು ಭಾ ಅನ್ನುವ ಧಾತುವಿಗೆ ಅವರು ಕೊಟ್ಟಿದ್ದ ಪಾಠಗಳು, ಧಾತು ಪಾಠಗಳು ಅವು ಸ್ಟ್ಯಾಂಡರ್ಡ್ ಧಾತು ಪಾಠಗಳಲ್ಲಿ ಸಿಗೋಳು. ಈಗ ಸಿಗುವ ಧಾತು ಪುಸ್ತಕಗಳಲ್ಲಿ ನೋಡಿದರೆ ಅವರು ಕೊಟ್ಟಿರುವಂತಹ ಧಾತುಗಳು ಅವೆಲ್ಲ ಅರ್ಥಗಳು ಅದರಲ್ಲಿ ಬರೋದಿಲ್ಲ, ಕೆಲವೊಂದು ಸ್ಯಾಂಪಲ್ ಮಾತ್ರ ಕೊಟ್ಟಿರ್ತಾರೆ. ಮತ್ತು ಅವರು ಬೇರೆ 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 ಕೋಶಗಳಿಂದ ತಗೊಂಡು ಅನೇಕ ಧಾತುಕೋಶಗಳು ಅನೇಕವಿದೆ, ಅನೇಕ ಧಾತುಕೋಶಗಳ ಮೂಲಕವಾಗಿ ಅವರು ಆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆದ್ದರಿಂದ ನಿಮಗೆ ಶಾಪ್ಗಳಲ್ಲಿ ತಿರುಗುವಂತಹ ಧಾತು ಕೋಶಗಳಲ್ಲಿ ಕೆಲವು ಅರ್ಥಗಳು ಮಾತ್ರ ಕಾಣಿಸುತ್ತೆ, ಎಲ್ಲವೂ ಕಾಣಿಸೋದಿಲ್ಲ. ಕಾರಣ ಏನು ಅಂತ ಹೇಳಿದರೆ ಅನೇಕ ಕೋಶಗಳಿವೆ, ಧಾತುಕೋಶಗಳು, ಅವೆಲ್ಲವಿಂದಲೂ ಶೇಖರಣೆ ಮಾಡಿ ಅದು ಒಂದು ಕಡೆ ಹಾಕಿದ್ದಾರೆ ಅವರು. ಸೊ ಅದು ಹಾಗೆ ಹಾಕಿದ್ದರಲ್ಲಿ ಭ ಅನ್ನುವುದಕ್ಕೆ ಆಧಾರ ಅಂತ ಒಂದು ಅರ್ಥ ಇದೆ, ಆಧಾರ ಭಾವೇ, ಯಾಕೆಂದರೆ ಭಾವ ಆಧಾರವೂ ಒಂದು ಭಾವ. ಸೊ ಆದ್ದರಿಂದ ಆಧಾರ ಭಾವ ಅದಕ್ಕಿದೆ, ಆದ್ದರಿಂದ ಆಧಾರ ಭಾವಿ ಅವತಿ ರಕ್ಷತಿ ಇತಿ ಅವರಕ್ಷಣೆ ಅನ್ನೋದು. ಸೊ ಅವರಕ್ಷಣೆ ಆಧಾರ ಭಾವ ಇವೆರಡನ್ನು ತಗೊಂಡ ಭಶ್ಚ ಅಸೌ ಅವಶ್ಚ ಅಂತೇಳಿ, ಅಂದರೆ ಯಾರಾದರೆ ಆಧಾರಕನ ಎಲ್ಲರಿಗೂ ಆಧಾರ ಕೊಡುವವನು, ಹೀ ಇಸ್ ದ ಸಪೋರ್ಟ್. ನಾವು ನಿನ್ನೆ ನೋಡಿದ್ವಿ ಅವನು ಆಧಾರ ಭೂತಭೃತ್ನಲ್ಲಿ ನೋಡಿದ್ವಿ, ಅವನು ಆಧಾರನಾಗಿದ್ದಾನೆ. ಸೊ ಆಧಾರ ರೂಪಿಯಾದ ಪರಮಾತ್ಮ. ಸೊ ಅದು ಭಾ ಅನ್ನೋದು ಅದನ್ನು ತಿಳಿಸ್ಕೊಡುತ್ತೆ. ಅವ ಅನ್ನೋದು ರಕ್ಷಕ, ಅವನ ಮಾಡುವವನು, ರಕ್ಷಣೆ ಮಾಡುವವನು. ಆದ್ದರಿಂದ ಭಾ ಚ ಅವಶ್ಚ, ಯಾರಾದರೆ ಆಧಾರಭೂತನಾಗಿದ್ದಾನೆ, ಎಲ್ಲರಿಗೂ ರಕ್ಷಕನೂ ಆಗಿದ್ದಾನೆಯೋ ಅವನು, ಇಲ್ಲ ಆಧಾರವಾಗಿ ಇರುವುದರ ಮೂಲಕವಾಗಿ ರಕ್ಷಣೆ ಮಾಡಿದ್ದಾನೆ ಅಂತ. ಸೊ ಭಾ ಅವ, ಸೊ ಎರಡು ಸಪರೇಟ್ ಆಗಿ ತಗೊಂಡು ಎರಡು ಅರ್ಥ, ಇಲ್ಲ ಎರಡನ್ನು ಸೇರಿಸಿಬಿಟ್ಟು ಎಲ್ಲರಿಗೂ ಆಧಾರಭೂತನಾಗಿ ಅದರ ಮೂಲಕವಾಗಿ ರಕ್ಷಕನಾಗಿದ್ದಾನಾದ್ದರಿಂದಲೂ ಅವನು ಭಾವ ಅಂಥೇಳಿ ಅರ್ಥವನ್ನು ಮಾಡುವುದು. ಇನ್ನೊಂದು ಭಾ ಅನ್ನುವುದು ಔದಾರ್ಯ. ಸೊ ಭಾ ಔದಾರ್ಯೇ ಅಂತೇಳಿ ನರಹರಿದಿತರು ಮಾಡಿದ ವ್ಯಾಖ್ಯಾನದಲ್ಲಿ ಕೊನೆಯಲ್ಲಿ ಬರುವಂಥದ್ದು ಭಾ ಔದಾರ್ಯ ಅಂತ ಬರುತ್ತೆ ಅಲ್ಲಿ. ಆದ್ದರಿಂದ ಅಲ್ಲಿ ಭಾ ಔದಾರ್ಯೇ ಅಂತ ತಗೊಂಡಾಗ ಭಾ ಔದಾರ್ಯೇ ಅವತಿ ಕೃಣೋತಿ ಭಕ್ತಾನಾಂ ಪ್ರಾರ್ಥನಾಂ ಅಂತೇಳಿ. ಸೊ ಇಲ್ಲಿ ಅವರು ಭಕ್ತರು ಪ್ರಾರ್ಥನೆ ಮಾಡಿದಾಗ ಅವರ ಭಕ್ತನ ಪ್ರಾರ್ಥನೆಯನ್ನು ಅದಕ್ಕೆ ತಕ್ಕಂತೆ ಅದನ್ನು ಭಗವಂತ ಅವತಿ ಅವತಿ ಅಂತ ಹೇಳಿದರೆ ಕೊಡುವುದು, ರಕ್ಷಣೆ ಮಾಡುವುದು ಅಂತ ಒಂದು ಅರ್ಥ ಅವತಿ ಅನ್ನೋದಕ್ಕೆ. ಇನ್ನೊಂದು ಅವತಿ ಅಂದರೆ ಅವತಿ ಶೃಣೋತಿ ಭಕ್ತಾನಾಂ ಪ್ರಾರ್ಥನಾಂ, ಕೇಳುವುದು ಅಂತೇಳಿ. ಅವನು ನಾವು ಹೇಳಿದ್ದನ್ನು ಅವಧಾರಣೆ ಮಾಡಿಕೊಂಡಿದ್ದಾನೆ, ಕೇಳ್ತಾ ಇದ್ದಾನೆ. ಹಿ ಈಸ್ ಲಿಸ್ನಿಂಗ್ ಟು ಅಸ್ ಅಂತ ಹೇಳ್ತೀವಿ. ಆದ್ದರಿಂದ ಭಗವಂತ ಭಕ್ತರು ಮಾಡುವಂತಹ ಪ್ರಾರ್ಥನೆಯನ್ನು ಕೇಳ್ತಾನಾದ್ದರಿಂದ ಅವನು ಅವ. ಸೊ ಭಾ ಅನ್ನುವುದಕ್ಕೆ ಭಾ ಉದಾರಹ, ಭಾ ಅವ ಅವತಿ ಶೃಣೋತಿ, ಈ ಎರಡನ್ನು ಇಟ್ಟುಕೊಂಡಾಗ ಅವನು ಔದಾರ್ಯ. ಔದಾರ್ಯ ಅಂದರೆ ಜನರಸ್, ಈಸ್ ವೆರಿ ಕೈಂಡ್, ವೆರಿ ಜನರಸ್, ಕರುಣಾಮಯ. ಆದ್ದರಿಂದ ಔದಾರ್ಯ ಭಾವ ಅಂತ ಹೇಳಿದ್ರೆ ಉದಾರತ್ವ. ಉದಾರತ್ವ ಅಂದರೆ ವಿಲಿಂಗ್ ಟು ಗಿವ್ ಎವ್ರಿಥಿಂಗ್. ಅವನು ಬಹಳ ಉದಾರ ಅಂದರೆ ವೆರಿ ವೆರಿ ಜನರಸ್, ಜನರಸ್ ಅನ್ನುವ ಅರ್ಥ. ಸೊ ಔದಾರ್ಯ ಅಂತೀವಿ ಅದಕ್ಕೆ. ಸೊ ಭಗವಂತ ಹೀ ಔದಾರ್ಯ ಗುಣದ ಪರಾಕಾಷ್ಠೆ. ಅವನು ಈ ಪ್ರಪಂಚದಲ್ಲಿ ಇರುವ ಎಲ್ಲವೂ ಅವನಿಗೆ ಯಾವುದೂ ಬೇಕಾಗಿಲ್ಲ, ಎಲ್ಲರಿಗೂ ಕೊಟ್ಟಿದ್ದಾನೆ. ಆದ್ದರಿಂದ ಅವನೇ ಅತ್ಯಂತ ಉದಾರನಾದವನು. ಇಷ್ಟು ದೊಡ್ಡ ಪ್ರಪಂಚವನ್ನು ಇಷ್ಟು ಜನಕ್ಕೆ ಹಂಚಿಕೊಟ್ಟಿದ್ದಾನೆ. ಅವನು ಯಾವುದನ್ನು ಅವನಿಗೆ ಬೇಕಾಗಿಲ್ಲ, ಎಲ್ಲವನ್ನು ಬೇರೆಯವರಿಗೆ ಕೊಟ್ಟಿದ್ದಾನೆ. ಅದು ದೊಡ್ಡ ಉದಾರ ಗುಣ. ಅಂತಹ ಔದಾರ್ಯ ಗುಣವುಳ್ಳವನಾಗಿದ್ದಾನೆ. ಅಷ್ಟೇ ಅಲ್ಲದೆ ಎಲ್ಲ ಭಕ್ತರ ಪ್ರಾರ್ಥನೆಯನ್ನು ಅವತಿ ಶೃಣೋತಿ, ಕೇಳ್ತಾನೆ. ಸೊ ಆದ್ದರಿಂದ ಎರಡು ವಿಧ, ಸಪರೇಟ್ ಆಗಿ ಉದಾರ ಭಾವ ಇರುವವನು ಭಕ್ತರ ಪ್ರಾರ್ಥನೆಯನ್ನು ಕೇಳುವವನು, ಸಪರೇಟ್ ಆಗಿ ತಗೊಳ್ಳುವುದಿಲ್ಲ. ಉದಾರ ಭಾವ ಇರುವುದರಿಂದ ಭಕ್ತರ ಪ್ರಾರ್ಥನೆಯನ್ನು ಕೇಳ್ತಾನೆ. ವೆರಿ ಜನರಸ್, ಸೊ ಹೀ ಲಿಸನ್ಸ್ ಟು ದಿ ಪ್ರೇಯರ್ಸ್. ಸೊ ಎರಡನ್ನು ಸೇರಿಸಿ ಅರ್ಥವನ್ನು ಮಾಡಬಹುದು, ಇಲ್ಲ ಎರಡನ್ನು ಸಪರೇಟ್ ಆಗಿಟ್ಟು ನಾವು ಅರ್ಥವನ್ನು ಮಾಡಬಹುದು. ಅದು ಭಾ ಅನ್ನುವ ಭಾವ ಅಲ್ಲಿ ಔದಾರ್ಯ ಗುಣವನ್ನು ಇಟ್ಟುಕೊಂಡು ಹೇಳುವಂಥದ್ದಾಗಿದೆ. ಅದೇ ವಿಧವಾಗಿ ಭಗವಂತ ಈಗ ಗ್ರಹ ನಕ್ಷತ್ರಗಳಿವೆಲ್ಲ ಇದೆ, ಇವೆಲ್ಲವೂ ಆಯಾ ಸ್ಥಾನಗಳಲ್ಲಿ ಎಲ್ಲಿ ಗ್ರಹ ಇರಬೇಕೋ ಅಲ್ಲಿ ಗ್ರಹ ಇರುತ್ತೆ, ಎಲ್ಲಿ ನಕ್ಷತ್ರ ಇರಬೇಕೋ ಅಲ್ಲಿ ನಕ್ಷತ್ರ ಇರುತ್ತೆ. ಎಲ್ಲೋ ಒಂದು ಕಡೆ ಇರಬೇಕಾಗಿದ್ದು ಇನ್ನೊಂದು ಕಡೆ ಗ್ರಹವಾಗಲಿ ನಕ್ಷತ್ರವಾಗಲಿ ಇರುವುದಿಲ್ಲ. ಸೊ ಆದ್ದರಿಂದ ಇಲ್ಲಿ ಭಾ ಅನ್ನುವುದು ಭಾಹ ಭಾ ಸಂಧಾನೇ ಅಂತೇಳಿ, ಸಂಧಾನ ಮಾಡುವುದಂದರೆ ಎಲ್ಲಿ ಎಲ್ಲಿ ಯಾವುದು ಇರಬೇಕೋ ಅಲ್ಲಿ ಅಲ್ಲಿ ಅದನ್ನು ಇಡುವುದು, ಅದನ್ನು ಸಂಧಾನ. ನಾವು ಅದಕ್ಕೆ ಅನುಸಂಧಾನ ಅಂತ ಹೇಳಿದಾಗ ಇರಬೇಕಾಗಿದ್ದ ಅರ್ಥವನ್ನು ಇಡ್ತೀವಿ ನಾವು. ವಾಟ್ ಎವರ್ ಪ್ರಾಪರ್ ಮೀನಿಂಗ್ ಇಸ್ ಟು ಬಿ ಟೇಕ್ ಅಂಡ್ ದಟ್ ಮೀನಿಂಗ್ ವಿ ಟೇಕ್, ಅದನ್ನು ಅನುಸಂಧಾನ ಅಂದರೆ ಶಾಸ್ತ್ರಗಳಿಗೆ ಅನುಗುಣವಾಗಿ ಸಂಧಾನ ಮಾಡುವುದು, ಅದನ್ನು ಆದ್ದರಿಂದ ಅದಕ್ಕೆ ಸಂಧಾನ ಅಂದರೆ ಸಂಧಾನ ಸೇರಿಸುವುದು, ಕೂಡಿಸುವುದು, ಇಡುವುದು, ಎಲ್ಲ ಸಮಥಿಂಗ್ ಪುಟ್ ಇಟ್ ಇನ್ ಅ ಪ್ರಾಪರ್ ಪ್ಲೇಸ್, ಅದಕ್ಕೂ ಸಂಧಾನ. ಆದ್ದರಿಂದ ಗ್ರಹ ನಕ್ಷತ್ರ ಈ ಪ್ರಪಂಚದಲ್ಲಿರುವಂಥದ್ದು ಯಾವುದ್ಯಾವುದಿದೋ, ಇಂಥ ಯಾವುದಿದೋ ನಮಗೆ ಕಣ್ಣಿಗೆ ಕಾಣಿಸುವ ಎಲ್ಲ ವಸ್ತುಗಳು ಅಂದರೆ ದೊಡ್ಡ ದೊಡ್ಡ ಗ್ರಹಗಳು ನಕ್ಷತ್ರಗಳು ಇವೆಲ್ಲವೂ ಕೂಡ ಭಗವಂತ ಸಂಯೋಜನೆ ಮಾಡಿ ಸಂಧಾನ ಮಾಡಿ ಇಡಬೇಕು, ಯಾವುದು ಯಾವುದು ಎಲ್ಲಿ ಇರಬೇಕು ಅದನ್ನು ಅಲ್ಲಿ ಇರುವಂತೆ ಮಾಡಿ ಅವನು ಅವ ಅವ ಅವತಿ ಅಂದರೆ ಅವತಿ ಅಂದರೆ ರಕ್ಷಣೆ ಮಾಡುವುದಂತ ಒಂದರ್ಥ. ಅವತಿ ಅಂದರೆ ರಕ್ಷಣೆ ಮಾಡುವವನು ಸ್ವಾಮಿಯಾಗಿರ್ತಾನೆ, ರಾಜನಾಗಿರುವನು ರಕ್ಷಣೆ ಮಾಡ್ತಾನೆ, ಆದ್ದರಿಂದ ಸ್ವಾಮಿ ಒಡೆಯ ಅನ್ನೋದು. ಸೊ ಹೀ ಇಸ್ ದ ಒನ್ ಹೂ ಈಸ್ ದ ಒಡೆಯ ಸ್ವಾಮಿ. ಸೊ ಅವನೇ ನಮಗೆ ಈಶ, ಒಡೆಯನಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ ಅನ್ನುವುದು ಅವಧಾತು ಹೇಳುತ್ತೆ. ಹೀಗೆ ಭಗವಂತ ಏನು ಮಾಡಿದ್ದಾನೆ, ಈ ಗ್ರಹ ನಕ್ಷತ್ರ ಸಮಸ್ತ ಯಾವುದು ಬ್ರಹ್ಮಾಂಡದಲ್ಲಿರುವುದು, ಆಕಾಶದಲ್ಲಿರುವುದು, ಯಾವ ಯಾವ ರಾಶಿಗಳಿವೋ ಅವೆಲ್ಲವನ್ನು ಕೂಡ ಅವು ಅವು ಇರಬೇಕಾಗಿದ್ದ ಸ್ಥಳಗಳಲ್ಲಿ ಇರುವುದು, ಅವೆಲ್ಲೆಲ್ಲ ಹೇಗೆ ಮೂವ್ ಆಗಬೇಕು ಆ ವಿಧವಾಗಿ ಕದಲುವಂತೆ ಮಾಡುವುದು, ಹೀಗೆ ಭಗವಂತ ಮಾಡುವುದರ ಮೂಲಕವಾಗಿ ಭ ವಾಚ್ಯನಾಗಿ, ಅವ ಅನ್ನುವುದರ ಮೂಲಕವಾಗಿ ಅವೆಲ್ಲದಕ್ಕೂ ಒಡೆಯನಾಗಿದ್ದಾನೆ. ಸೊ ಇದನ್ನು ಎರಡು ಸಪರೇಟಾಗಿ ತಗೋದು ಇಲ್ಲ, ಹಾಗೆಲ್ಲವನ್ನು ಸಂಯೋಜನೆ ಮಾಡುವುದರ ಮೂಲಕವಾಗಿ ಒಡೆಯನಾಗಿದ್ದಾನೆ. ಒಟ್ಟಿಗೆ ತಗೊಳ್ಳುವುದು, ಸಪರೇಟಾಗಿ ತಗೊಳ್ಳುವುದು ಅಂದರೆ ಎಲ್ಲದಕ್ಕೂ ಅಲ್ಲೆಲ್ಲಿ ಇರುವಂತೆ ಸಂಧಾನ ಮಾಡಿದ್ದಾನೆ, ಸಂಯೋಜನೆ ಮಾಡಿದ್ದಾನೆ, ಎಲ್ಲರಿಗೂ ಒಡೆಯನಾಗಿದ್ದಾನೆ. ಎಲ್ಲವನ್ನೂ ಹಾಗೆ ಸಂಧಾನ ಮಾಡುವುದರ ಮೂಲಕವಾಗಿ, ಎಲ್ಲವನ್ನೂ ಅವು ಇರಬೇಕಾಗಿದ ಸ್ಥಳಗಳಲ್ಲಿ ಇಡುವುದರ ಮೂಲಕವಾಗಿ ಅವನು ಅವುಗಳಿಗೆ ಒಡೆಯನಾಗಿದ್ದಾನೆ. ಸೊ ಹೀಗೆ ಕಂಬೈನ್ಡ್ ಆಗಿ ನಾವು ಅರ್ಥವನ್ನು ನೋಡಬಹುದು. ಅದು ಒಂದರ್ಥ. ಇದು ಭಗವಂತ ಯಾವ ರೂಪದಲ್ಲಿ ಮಾಡಿದ್ದಾನೆ ಅಂದರೆ ಅಲ್ಲಿ ಚಿಂತನೆ ಮಾಡುವಾಗ ನಾವು ರೂಪದ ಚಿಂತನೆ ಸಿಂಶುಮಾರ, ಸಿಂಶುಮಾರ ಅಂತ ಹೇಳಿದರೆ ಒಂದು ಸ್ಕಾರ್ಪಿಯನ್ ಇರೋದು ನೋಡ್ರಿ, ಆಕಾಶದಲ್ಲಿ ಒಂದು ಸ್ಕಾರ್ಪಿಯನ್ ಆಕಾರದಲ್ಲಿ ಭಗವಂತ ಇದ್ದು ಇವೆಲ್ಲ ಗ್ರಹ ನಕ್ಷತ್ರಗಳ ಸಂಯೋಜನೆ ಅದನ್ನು ಮಾಡ್ತಾನೆ. ಈ ವಿಧವಾಗಿ ಈ ಗುಣಚಿಂತನೆ ಮಾಡುವಾಗ ನಾವು ಮಾಡಬೇಕಾದ ರೂಪಚಿಂತನೆ ಆ ವಿಧವಾಗಿ ಭಗವಂತ ಸಿಂಶುಮಾರ ರೂಪದಲ್ಲಿ, ಒಂದು ಚೇಳು ಸ್ಕಾರ್ಪಿಯನ್ ರೂಪದಲ್ಲಿ ಇದ್ದು ಅದರ ಆ ಗ್ರಹ ನಕ್ಷತ್ರಾದಿಗಳನ್ನು ತಾನು ಆಕಾಶದಲ್ಲಿ ನಿಯಮನ ಮಾಡ್ತಾ ಇರಬೇಕಾಗಿದ್ದ ಸ್ಥಳಗಳಲ್ಲಿ ಸಂಯೋಜನೆ ಮಾಡಿ ಅವೆಲ್ಲದಕ್ಕೂ ಕೂಡ ತಾನೇ ಒಡೆಯನಾಗಿ ಸ್ವಾಮಿಯಾಗಿ ನಿಂತಿದ್ದಾನೆ ಭಗವಂತ ಅಂತ ನಾವು ಚಿಂತನೆ ಮಾಡುವುದು. ಮಿಕ್ಕ ರೂಪಗಳೆಲ್ಲ ಗುಣಗಳನ್ನು ಮಾಡುವಾಗ ಕೂಡ ಭಗವಂತ ಈಗ ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳಿದಾಗ ಬ್ರಹ್ಮನ ಒಳಗೆ ಬ್ರಹ್ಮ ಆಕಾರದಲ್ಲಿ ತತ್ತದ್ರೂಪ ತನ್ನ ನಾಮಕನಾಗಿ ಅಂತ ಹೇಳಿದಂತೆ ಭಗವಂತ ಬ್ರಹ್ಮನ ಒಳಗೆ ಬ್ರಹ್ಮ ಆಕಾರದಲ್ಲಿ ಇರುವ ಒಂದು ಪರಮಾತ್ಮನ ರೂಪ, ಅದೇ ವಿಧವಾಗಿ ರುದ್ರನ ಒಳಗೆ ರುದ್ರನ ಆಕಾರದಲ್ಲಿರುವಂತಹ ಪರಮಾತ್ಮನ ರೂಪ. ಹೀಗೆ ಪ್ರತಿ ಒಂದರಲ್ಲಿ ಕೂಡ ಯಾವ ಯಾವ ಚಿಂತೆ ನಾವು ಮಾಡಿದ್ದೆವು, ರಕ್ಷಕನಾಗಿದ್ದಾನೆ ಅಂತ ಹೇಳಿದ್ರೆ ಭಗವಂತ ಚತುರ್ಬಾಹುನಾಗಿ ಶಂಖಚಕ್ರದಾಪದ್ಮಗಳನ್ನು ಧಾರಣೆ ಮಾಡಿ ನಮಗೆ ರಕ್ಷಕನಾಗಿದ್ದಾನೆ ಅಂತ ನಾವು ಚಿಂತನೆ ಮಾಡಬಹುದು. ಹೀಗೆ ನಾವು ಆ ಭಗವಂತನ ರೂಪ ಗುಣ ಕ್ರಿಯೆ, ರಕ್ಷಕ ಅನ್ನುವುದು ಆ ರಕ್ಷಣೆ ಒಂದು ಕ್ರಿಯೆ, ಹೀಗೆ ಆ ಕ್ರಿಯೆಗಳನ್ನು ಚಿಂತನೆ ಮಾಡ್ತಾ ರೂಪವನ್ನು ಆ ಗುಣವನ್ನು ಆ ಹೆಸರನ್ನು, ಏನು ಹೆಸರು ಇಲ್ಲಿ ಭಾವ ಅನ್ನುವ ಹೆಸರು, ಭಾವ ಹೆಸರು ಜೊತೆಯಲ್ಲಿ ಅದರ ಸಮಾನವಿರುವಂತಹ ಬೇರೆ ಹೆಸರುಗಳನ್ನು ನಾವು ಚಿಂತನೆ ಮಾಡಬಹುದು. ಸಿಂಶುಮಾರ ಅಂತ ಹೇಳಿದಾಗ ಓ ಈ ಭಾವನೆ ಒಂದು ರೂಪದಲ್ಲಿ ಸಿಂಶುಮಾರ ಅನ್ನುವ ರೂಪದಲ್ಲಿ ಭಗವಂತ ಆ ಭಾವನಾಗಿ ಎಲ್ಲ ಗ್ರಹ ನಕ್ಷತ್ರಗಳನ್ನು ನಿಯಮನ ಮಾಡ್ತಾ ಸಂಯೋಜನೆ ಮಾಡ್ತಾ ಆ ಪ್ರಪಂಚ ಒಂದು ಸ್ಮೂತಾಗಿ ನಡೆಯುವಂತೆ ಮಾಡ್ತಾ ಇದ್ದಾನೆ, ಬ್ರಹ್ಮಾಂಡವನ್ನು ನಡೆಸುತ್ತಾ ಇದ್ದಾನೆ ಭಗವಂತ ಅಂತೇಳಿ ಆ ರೂಪದಲ್ಲಿ ಆ ಭಾವನಾಮಕ ಭಗವಂತನ ಚಿಂತನೆಯನ್ನು ಮಾಡಬಹುದು. ಸೊ ಹೀಗೆ ಅನೇಕ ವಿಧವಾದ ಆಪ್ಷನ್ಸ್ ಇದೆ, ಆಯಾ ರೀತಿಯಲ್ಲಿ ಭಗವಂತನ ಗುಣ ರೂಪ ನಾಮ ರೂಪ ಗುಣ ಕ್ರಿಯೆಗಳ ಅನುಸಂಧಾನವನ್ನು ಮಾಡಬೇಕು ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ತುಂಬ ಅರ್ಥಗಳಿದೆ, ಆದ್ದರಿಂದ ನಾನು ಇಲ್ಲಿ ಇದನ್ನು ನಿಲ್ಲಿಸಿಬಿಟ್ಟು ಮಿಕ್ಕ ಅರ್ಥಗಳನ್ನು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಏನಾದರೂ ಕ್ವಶನ್ಸ್ ಇದ್ರೆ ಕೇಳ್ಬೋದು ರೀ. ಹರೇ ಶ್ರೀನಿವಾಸ, ಶ್ರೀಕೃಷ್ಣ ಅರ್ಪಣ ಮಸ್ತು.